ഹയഗ്രീവം ചിദാനന്ദ വിഗ്രഹം സദനുഗ്രഹം ദശഗ്രീവച്ഛിദം ശാപാന്മണിഗ്രീവ വിമോചനം സ്വനാമഗ്രഹണാദേവ നിരസ്തഗ്രഹ വിഗ്രഹം വൃന്ദാവനഗതം വന്ദേ ബ്രഹ്മരുദ്രേന്ദ്രവന്ദിതം സ്വാന്തസ്ഥാനന്തശയ്യായ പൂർണജ്ഞാനദസാർണസേ ഉത്തുംഗവാക്തരംഗായ മധ്വദുഗ്ധാബ്ധയേ നമഃ. ഗുരുമഖില ഗുണജ്ഞം സദ്ഗുണൈകാധിവാസം ശമതമ പരിനിഷ്ഠം സത്വനിഷ്ഠം വരിഷ്ഠം സകലവിഘ്നശിഷ്ടം നിത്യനിർധൂതകഷ്ടം ഹയമുഖപദനിഷ്ഠം മാം ഭജന്തു പ്രപന്നാഃ. പൂജ്യായ രാഘവേന്ദ്രായ സത്യധർമ്മരതായ ച ഭജതാം കൽപവൃക്ഷായ നമതാം കാമധേനവേ. നീലാകരാച്യുതാനന്തലീലാഗോപാലപാലിതാൻ വിദ്യാപയോനിധീൻ വന്ദേ ബ്രഹ്മവിദ്യാഗുരുന്മമ. ബ്രഹ്മചര്യ ഹരിപ്രീതി സുവിദ്യാവാദശാലിനഃ ഇഷ്ടദാൻ കഷ്ടഹർത്തൃന്നഃ വിദ്യാമാന്യാൻ മുനീൻ നമഃ. വാജരാജപദദ്വന്ദ്വാവാരജാസക്തമാനസാൻ വിശ്വപ്രിയഗുരുന് വന്ദേ മന്ദോഹം ധീവിശുദ്ധയേ. സത്യം സത്യം പുനഃസത്യം വിഷ്ണുതീർത്ഥപ്രസാദതഃ സർവേ കാമാഭവന്തേവ ശബദോ ബിംബസന്നിധൌ ചിന്താമണിം സുഭക്താനാം കൽപവൃക്ഷം ച കാമദം. സ്വാമിനം ത്വാം രഘുപ്രേമതീർത്ഥം വന്ദേഹ്യഭീഷ്ടദം. ശ്രീഗുരുഭ്യോ നമഃ. ഹരി ഓം. മുന്നേവരെവു ശ്രാദ്ധദ വിചാരവന്നേ മാതാടിരുവു. ഹരിവംശദല്ലി ബന്ധിരതക്കന്ഥ ശ്രാദ്ധദ പിതൃഗണദ വിചാര, ശ്രാദ്ധ മാടിദന്ഥ ഏഴു ജന കൌശിക ഗോത്ര ബ്രാഹ്മണരു ഗോഹത്യെ മാടിദ്രു കൂട പിതൃശ്രാദ്ധ മാടി ഭോജന മാടിദ്ദരിന്ദ ക്രൂര കർമ്മ ആഗിദ്ദക്കെ നാനാ ദുഷ്ട യോനികളു അവരിഗെ ബന്ദരൂ കൂട നാനാ ജന്മകളു ബന്ദരു പിതൃഗണ സ്മരണെ മാടിദ്ദരിന്ദ അവരിഗെ ഹിന്ദിന ജന്മസ്മൃതി ബന്തു വിശേഷ സാധനെ ആയിത്തു അന്ത് ഹേളുത്താരെ. താത്പര്യ ಕೆಟ್ಟ ಕೆಲಸ ಮಾಡಿದರೂ ಕೂಡ ಪಿತೃಗಳ ಸ್ಮರಣೆ ಮಾಡಿ ಅಂತಲ್ಲ, ಪ್ರಾರಂಭ ಕರ್ಮಶಾತ್ ಆಯಿತು ಅವರಿಗೆ. ಆದರೆ ಪಿತೃಗಳ ಸ್ಮರಣೆ, ಪಿತೃಗಳ ಶ್ರಾದ್ದ ಎಂಬುದು ಎಷ್ಟವರನ್ನ ಕಾಪಾಡಿತು. ನಾವು ಮಾಡಿದರೆ ಶ್ರಾದ್ದ ನಮ್ಮನ್ನ ರಕ್ಷಣೆ ಮಾಡುತ್ತಾರೆ ಪಿತೃಗಳು ಎಂಬುದರಲ್ಲಿ ಸಂಶಯವಿಲ್ಲ. ಅದರಿಂದ ಅವಶ್ಯವಾಗಿ ನಾವು ಶ್ರಾದ್ದಾದಿ ಕರ್ಮವನ್ನ ಮಾಡಲೇಬೇಕು. ಒಂದು ವೇಳೆ ಶ್ರಾದ್ದಾದಿ ಕರ್ಮಗಳನ್ನ ಮಾಡದಿದ್ದರೆ ಪಿತೃದೇವತೆಗಳು ಅಂದರೆ ಆಗ್ರಹದಿಂದ ನಮಗೆ ಶಾಪವನ್ನು ಕೊಡುತ್ತಾರಂತೆ. ಯಾಕೆ ಅಂದ್ರೆ ಪಿತೃಋಣ ಕಳೆಕೊಳ್ಳದೆ ಈ ವಂಶದಲ್ಲಿ ಹುಟ್ಟಿ ವಂಶವನ್ನೇ ನಾಶನ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಸಿಟ್ಟಿನಿಂದ ಶಾಪವನ್ನು ಕೊಟ್ಟು ಹೋಗ್ತಾರಂತವರು. ಸರಿ, ಇನ್ನ ಶ್ರಾದ್ದ, ಶ್ರಾದ್ದದಲ್ಲಿ ನಿಯಮಗಳು, ಶ್ರಾದ್ದದಲ್ಲಿ ವಿಶೇಷವಾಗಿರತಕ್ಕಂತಹ ಬ್ರಾಹ್ಮಣರನ್ನು ಆಮಂತ್ರಣ ಕೊಡುವುದು, ಇವೆಲ್ಲವನ್ನ ಮೊನ್ನೆ ನೋಡಿದ್ವು. ಅದರಲ್ಲಿ ನಿಯಮಗಳನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಯಾ ಹೇಗೆ ಹೇಗಿರಬೇಕು ಶ್ರಾದ್ದದಲ್ಲಿ ನಿಯಮಗಳೇನು, ಅಂದ್ರೆ ಶ್ರಾದ್ದ ಕರ್ತೃವನ್ನ ನಿಯಮಗಳೇನು ಅಂದ್ರೆ ಹೇಳುತ್ತಾರೆ. ಶ್ರಾದ್ದ ಕರ್ತೃ ಶ್ರಾದ್ದದ ಹಿಂದಿನ ದಿನ, ಶ್ರಾದ್ದದ ದಿನ, ಶ್ರಾದ್ದದ ಮೂರನೇ ದಿನ ಅಂದ್ರೆ ಮಾರನೇ ದಿನ, ಈ ಮೂರು ದಿವಸ ಕೂಡ ದೀಕ್ಷಿತನಾಗಿರಬೇಕು. ಶ್ರಾದ್ದ ಮಾಡುವ ದಿನ ಅದ ಮುಂಚಿನ ದಿನ ಬೇರೆ ಮನೆಗೆ ಊಟಕ್ಕೆ ಹೋಗಬಾರದು, ಪರಾನ್ನ ವರ್ಜನೆ ಮಾಡಬೇಕು. ಶ್ರಾದ್ದದ ದಿವಸ ಪರಾನ್ನ ಭೋಜನ ಇಲ್ಲ, ಶ್ರಾದ್ದದ ಮಾರನೇ ದಿವಸ ಕೂಡ ಪರಾನ್ನ ಭೋಜನ ಇಲ್ಲ ಅಂತ ಹೇಳುತ್ತಾರೆ. ಶ್ರಾದ್ದದ ಹಿಂದಿನ ದಿನ ಮತ್ತು ಶ್ರಾದ್ದದ ದಿನ ಒಪ್ಪತ್ತು ಮಾತ್ರ ಊಟ ಮಾಡಬೇಕು ಅಂತ ಹೇಳುತ್ತಾರೆ. ಶ್ರಾದ್ದದ ಹಿಂದಿನ ದಿನ ರಾತ್ರಿ ನೀರು ಮಾತ್ರ ಕುಡಿಯಬಹುದು, ಬೇರೆ ಆಹಾರ ತೆಗೆದುಕೊಳ್ಳಬಾರದು ಅಂತ ನಿಯಮ ಇರೋದು. ಆದರೆ ಆಹಾರದಂದ್ರೆ ಶಾರೀರಿಕ ತೊಂದರೆಗಳಿರೋದ್ರಿಂದ ಶ್ರಾದ್ದದ ಹಿಂದಿನ ದಿನ ಮುಸುರೆ ಇಲ್ಲದ ಫಲಹಾರ ಮಾಡುವುದು ಉತ್ತಮ, ಮುಸುರೆಯಿಂದ ಮಾಡುವುದು ಅಧಮ ಅಂತ ಈ ವಿಚಾರಗಳು ಬರ್ತವೆ. ಈ ಶ್ರಾದ್ದ ಮಾಡುವ ಕಾಲಕ್ಕೆ ಮುಂದಿನ ದಿನ ಮತ್ತು ಅವತ್ತಿನ ದಿನ ಮಾರನೇ ದಿನ ಬ್ರಹ್ಮಚರ್ಯದಿಂದ ಇರಬೇಕು ಕರ್ತೃವಾದವ. ಅದರಲ್ಲೂ ಕೂಡ ಶ್ರಾದ್ದದ ದಿನ ಹಾಸಿಗೆಯನ್ನು ಸಹ ಮುಟ್ಟದಂತೆ ಚಾಪೆ ಅಥವಾ ಕಂಬಳಿಯನ್ನು ಹಾಸಿಕೊಂಡು ಮಲ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಶ್ರಾದ್ದದ ದಿನ ಪ್ರಯಾಣ ಮಾಡಬಾರದು. ಅವತ್ತು ದೀರ್ಘವಾದ ಅವತ್ತೇ ಶ್ರಾದ್ದ ಮುಗಿಸಿ ಬೇರೆ ಊರಿಂದ ಬಂದಿರ್ತಾರೆ, ಅಣ್ಣ ತಮ್ಮಂದರೆಲ್ಲ ಸೇರಿ ಮಾಡ್ತಾ ಇರ್ತಾರೆ, ಅವತ್ತೇ ಎಲ್ಲ ಮಾಡುವುದು, ಅವತ್ತು ರಾತ್ರಿಯೇ ಊರಿಗೆ ಹೊರಟು ಬಿಡ್ತಾ ಇರ್ತಾರೆ. ಬಹಳ ತಪ್ಪದು ಅಂತ ಹೇಳ್ತಾರೆ, ಶ್ರಾದ್ದ ಘಾತ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಕೊಡತಾ ಇದ್ದಾರೆ. ಇಲ್ಲಿ ಯಾವ ರೀತಿಯಲ್ಲೂ ಕೂಡ ಮೂರು ಕಾರ್ಯಗಳನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ, ವ್ಯವಾಯ ಅಂತ ಹೇಳ್ತಾ ಇದ್ದಾರೆ. ವ್ಯವಾಯ ಅಂದ್ರೆ ಸ್ತ್ರೀ ಸಂಪರ್ಕಾದಿಗಳು, ಅದಮೇಲೆ ಕ್ರೋಧ ವ್ಯವಾಯಾದೀನ್ ಆಯಾಸಂ ತೈದ್ವಿಜಸ್ಸಹ ಅಂತ ಹೇಳ್ತಾ ಇದ್ದಾರೆ. ಸಿಟ್ಟನ್ನು ಬಿಡಬೇಕಂತೆ. ಆ ಶ್ರಾದ್ದ ದಿವಸ ಸಿಟ್ಟು ಸಿಟ್ಟಾಗಿ ಎಲ್ಲ ಮೇಲೆ ಹಾರತಾ ಶ್ರಾದ್ದ ಮಾಡಿದರೆ ಅದು ಶುದ್ಧ ಮೈಲಿಗೆಯಿಂದ ಶ್ರಾದ್ದ ಘಾತ ಆಗುತ್ತೆ ಅಂತ ಹೇಳ್ತಾರೆ. ಸಿಟ್ಟಿರಬಾರದು, ಅವಸರ ಇರಬಾರದು, ನಿಧಾನವಾಗಿ ಸಂತೋಷವಾದ ಮುಖದಿಂದ ಶ್ರಾದ್ದ ಮಾಡಬೇಕು. ಆದ ಮೇಲೆ ಅವತ್ತು ಸ್ತ್ರೀ ಸಂಘ ಮಾಡಬಾರದು. ಇನ್ನು ಆಯಾಸ ಶ್ರಮ ಪೂರ್ವಕವಾದ ಕೆಲಸಗಳನ್ನು ಮಾಡಲೇಬಾರದಂತೆ, ಮಾಡಿದ್ರೆ ಶ್ರಾದ್ದ ಘಾತ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದೋಷಸ್ತತ್ರ ಮಹಾನಹಂ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರ್ತವೆ ಮಹಾನಯಂ ಯಜಮಾನ ಯಜಮಾನಃ ನ ಕುರುವೇತ ದೋಷಸ್ತತ್ರ ಮಹಾನಯಂ ಅಯಂ ಮಹಾದೋಷ ಅಂತ. ಮಹಾದೋಷ ಬರುತ್ತೆ, ಆದ್ದರಿಂದ ಇದು ಅವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತಹ ಶ್ರಮ ಮಾಡಬಾರದು, ದೀರ್ಘ ಪ್ರಯಾಣ ಮಾಡಬಾರದು. ದೀರ್ಘಂ ಅಧ್ವಾನಂ ಅಂತ ಹೇಳ್ತಾ ಇದ್ದಾರೆ, ದೂರದ ಪ್ರಯಾಣ ಮಾಡಲೇಬಾರದು. ಇನ್ನ ರಜಸ್ವಲ ದರ್ಶನ ಮಾಡಲೇಬಾರದು. ಅವತ್ತಿನ ದಿವಸ ಯಾವಾಗ್ಲೂ ಮಾಡಬಾರದಿದು. ಅವರೊಡನೆ ವಿಶೇಷವಾಗಿ ಮೇಚ್ಛಾದಿಗಳ ಸ್ಪರ್ಶನ ಸಂಭಾಷಣ ಅವತ್ತು ಮಾಡಬಾರದು. ಶ್ರಾದ್ದ ಕಾಲದಲ್ಲಿ ಕೋಪ ಬರಬಾರದು, ಕಣ್ಣೀರು ಹಾಕಬಾರದು. ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು, ಹೆಚ್ಚು ಮಾತಾಡಬಾರದು. ಇದು ಶ್ರಾದ್ದದ ನಿಯಮಗಳು. ಇನ್ನ ಶ್ರಾದ್ದ ಕಾಲದಲ್ಲಿ ಸದಾ ಹರಿಸ್ಮರಣೆ ಬಿಡದೆ ಮಾಡಬೇಕಂತೆ. ಇನ್ನೊಂದು ಹೇಳುತ್ತಾರೆ, ಶ್ರಾದ್ದದ ದಿನ ತಟ್ಟೆಯಲ್ಲಿ ಊಟ ಮಾಡಲೇಬಾರದು ಅಂತ, ಅವತ್ತಾದ್ರೂ ಬಿಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ಈ ಮೂರು ದಿನ ಪರಾನ್ನ ಭೋಜನ ಮಾಡಬಾರದು, ಇನ್ನೊಬ್ಬರ ಅನ್ನವನ್ನು ಊಟ ಮಾಡಬಾರದು. ಉಗಾದಿ ಬಿಟ್ಟರೆ ಅಭ್ಯಂಜನ ನಿಷಿದ್ಧ, ಅವತ್ತು ಅಭ್ಯಂಜನ ಸ್ನಾನ ಮಾಡಬಾರದು. ಇನ್ನ ಶ್ರಾದ್ದದ ದಿನ ಸಾಯಂ ಸಂಧ್ಯಾ ವಂದನೆ ಮಾಡಬಾರದು. ಅದಕ್ಕೆ ಶಿಷ್ಟರು ಶ್ರಾದ್ದ ಮಾಡಲಿಕ್ಕೆ ಮೊದಲೇ ಅಪಕರ್ಷಣ ಮಾಡಿ ಸಂಜೆ ಸಂಧ್ಯಾ ವಂದನೆ ಕೂಡ ಬೆಳಿಗ್ಗೆ ಮಾಡಿಬಿಡ್ತಾರೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಇನ್ನ ಶ್ರಾದ್ದದ ನಂತರ ಕೆಲವರು ಸ್ನಾನ ಮಾಡಿ ಮತ್ತೆ ಬರ್ತೇವೆ ಎಂದು ಹೋಗ್ತಾರೆ, ಅದು ತಪ್ಪದು. ಶ್ರಾದ್ದ ನಂತರ ಸ್ನಾನ ಮಾಡಿದ್ರೆ ಶ್ರಾದ್ದ ಘಾತ ಆಗುತ್ತೆ. ನಂತರ ಶ್ರಾದ್ದ ಇಲ್ಲಿ ಮಾಡಿ ಅಂದರೆ ಬೇರೆಯವರ ಮನೆಗೆ ಊಟಕ್ಕೆ ಹೋಗಲೇಬಾರದು ಅಂತ ಹೇಳ್ತಾರೆ. ಇಷ್ಟು ಶ್ರಾದ್ದ ಕರ್ತೃವಿನ ನಿಯಮಗಳಾದರೆ ಶ್ರಾದ್ದ ಭೋಕ್ತೃ ನಿಯಮಗಳು ತುಂಬಾ ಹೇಳ್ತಾ ಇದ್ದಾರೆ. ಶ್ರಾದ್ದ ಊಟ ಮಾಡಿದವ ಶ್ರಾದ್ದದ ಹಿಂದಿನ ದಿನ ಅಥವಾ ಶ್ರಾದ್ದದ ದಿನ ಬ್ರಹ್ಮಚರ್ಯದಿಂದ ಇರಬೇಕು. ವಸ್ತುತಸ್ತು ಅಲ್ಲೇನೆಂದ್ರೆ ಶ್ರಾದ್ದದ ಆಮಂತ್ರಣ ಯಾವಾಗ ಕೊಡ್ತಾರೋ, ನೀ ಇವತ್ತು ಊಟಕ್ಕೆ ಬರಬೇಕು ಅಂತ ಯಾವಾಗ ಹೇಳ್ತಾರೋ ಅವತ್ತಿನಿಂದ ಶ್ರಾದ್ದ ದಿನ ಪರ್ಯಂತ ಬ್ರಹ್ಮಚರ್ಯದಿಂದ ಇರಲೇಬೇಕು. ಅದರಿಂದ ಆಮಂತ್ರಣ ಕೊಡುವುದು ಶ್ರಾದ್ದದ ಹಿಂದಿನ ಕೊಡಬೇಕು. ಇದು ಎರಡೂ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಬೆಂಗಳೂರಿನಲ್ಲಿ ಬ್ರಾಹ್ಮಣರು ಸಿಗಲ್ಲ, ಅದಕ್ಕೆ ಒಂದು ತಿಂಗಳ ಮುಂಚೆ ಎಲ್ಲ ಹೇಳ್ತಾರೆ. ಆ ಹೇಳಿದ ಕಾಲಕ್ಕಿಂತ ಬ್ರಾಹ್ಮಣರೆಲ್ಲ ಬ್ರಹ್ಮಚರ್ಯರು ಇರಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಅದರಿಂದ ಯುಗಧರ್ಮ ಪ್ರಕಾರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಂತರ ಶ್ರಾದ್ದ ಭೋಜನ ಮಾಡಿ ಇನ್ನೊಂದು ಕಡೆ ಊಟ ಮಾಡಬಾರದು ಅಂತ. ಅಲ್ಲ, ಹೀಗು ಮಾಡೋರು ಇರ್ತಾರಾ ಅಂತ ಕೇಳಿದ್ರೆ ಹಾಗೂ ಮಾಡೋರು ತುಂಬಾ ಜನ ಇರ್ತಾರೆ ಅಂತ ಇತ್ತೀಚಿನ ಕಾಲಕ್ಕೆ ಬಹಳ ಜನ ಹೇಳ್ತಾ ಇರ್ತಾರೆ. ಒಂದು ಕಡೆ ಬೆಳಿಗ್ಗೆ ಫಲಾಹಾರ ಮಾಡಿ ಮತ್ತು ಶ್ರಾದ್ದ ಭೋಜನಕ್ಕೆ ಊಟಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ಕಡೆ ಊಟಕ್ಕೆ ಹೋಗಿ ಎರಡು ಮೂರು ಕಡೆ ಭೋಜನಗಳನ್ನು ಮುಗಿಸ್ಕೊಂಡು ಬರುತ್ತೆ ಬರತಕ್ಕಂಥವರು ಬೇರೆ ಬೇರೆ ಇತ್ಯಾದಿಗಳಲ್ಲೆಲ್ಲ ಇದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಅದರಿಂದ ಆರ್ಥರ ಎಲ್ಲ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ಶ್ರಾದ್ದ ಭಕ್ತರುಗಳು ಕೂಡ ಶ್ರಾದ್ದಕಾಲದಲ್ಲಿ ಸಿಟ್ಟು ಮಾಡಿಕೋಬಾರದು. ಶ್ರಾದ್ದಕಾಲದಲ್ಲಿ ಹರಿಸ್ಮರಣೆ ಸದಾ ಮಾಡಬೇಕು. ಇನ್ನ ಶ್ರಾದ್ದ ಭೋಜನ ಮಾಡಿದ ಮೇಲೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವ ಅಧಿಕಾರ ಹೋಗುತ್ತೆ. ಅದರಿಂದ 10 ಬಾರಿ ಗಾಯತ್ರಿಯಿಂದ ಆ ನೀರನ್ನು ಅಭಿಮಂತ್ರಿಸಿ ಇಟ್ಟುಕೊಂಡು ಭೋಜನ ಆದ ಮೇಲೆ ಅದನ್ನು ನೀರು ಕುಡಿಯಬೇಕಂತೆ. ಆ ಕುಡಿದರೆ ಆಗ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಲಿಕ್ಕೆ ಅಧಿಕಾರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶ್ರಾದ್ದ ಭೋಕ್ತೃ ಆದವ ಕೂಡ ಶ್ರಾದ್ದ ಭೋಜನ ಮಾಡಿದ ದಿನ ಪ್ರಯಾಣ ಮಾಡಬಾರದು. ನಂತರ ಇಲ್ಲಿ ಹೇಳ್ತಾರೆ, ಮೌನದಿಂದ ಭೋಜನ ಮಾಡಬೇಕು, ಅಡಿಗೆಯನ್ನ ಹೊಗಳಬಾರದು, ಅಡಿಗೆಯನ್ನ ತೆಗಳಬಾರದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಕೂದಲು ಮೊದಲಾದ್ದೆಲ್ಲ ಶ್ರಾದ್ದದಲ್ಲಿ ಬಾರದಂತೆ ಎಚ್ಚರ ವಹಿಸಬೇಕು ಅಂತ ಹೇಳ್ತಾರೆ. ಇನ್ನ ಶ್ರಾದ್ದದ ಅಡುಗೆ ಅದರ ನಿಯಮಗಳೇ, ಅಂದರೆ ಶ್ರಾದ್ದದ ಅಡಿಗೆಗೆ ಧಾನ್ಯಗಳು ಯಾವುದು ಅಂದರೆ ಹೇಳ್ತಾರೆ, ಅಕ್ಕಿ, ಗೋಧಿ, ಉದ್ದಿನ ಬೇಳೆ, ಹೆಸರು ಬೇಳೆ ಇವು ವಿಹಿತ. ಗೋಧಿಯನ್ನ ಅಡಿಗೆಯಲ್ಲಿ ಬಳಸಿದರೆ ಪಿತೃಗಳಿಗೆ 1 ವರ್ಷ ತೃಪ್ತಿಯಾಗುತ್ತೆ. ಉದ್ದಿನ ಬೇಳೆ ಬಳಸೋದ್ರಿಂದ 6 ತಿಂಗಳ ಕಾಲ ತೃಪ್ತಿಯಾಗುತ್ತೆ. ಹೆಸರು ಬೇಳೆಯಿಂದ 3 ತಿಂಗಳು ತೃಪ್ತಿಯಾಗುತ್ತೆ. ಇನ್ನ ರಾಗಿ, ಜೋಳ, ತೊಗರಿ ಬೇಳೆ ಇವು ನಿಷಿದ್ಧ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮತ್ತು ಪ್ರಶ್ನೆ ಬರುತ್ತೆ, ಇದು ಶ್ರಾದ್ದ ಅಂದರೆ ಬ್ರಾಹ್ಮಣರ ಕೂಡಿಸಿ ಕ್ಷಣಿಸಿ ಮಾಡುವಂತಹ ಶ್ರಾದ್ದ, ಅದು ನಾವು ಮಾಡುತ್ತಾ ಇಲ್ಲ. 2 ದರ್ಭಗಳನ್ನಿಟ್ಟು ಪಿತೃಗಳ ದೇವತರನ್ನ ಆವಾಹನ ಮಾಡಿ ಅಲ್ಲಿ ನಾವು ಒಂದು ಅನ್ನ ಪಾಯಸ ಮಾಡಿ ಹಾಕ್ಬಿಡುತ್ತೇವೆ. ಭೂರಿ ಭೋಜನ ಅಂತ ಬ್ರಾಹ್ಮಣರನ್ನ ಕರಿತೇವಲ್ಲ, ಆ ಭೂರಿ ಭೋಜನದಲ್ಲಿ ತೊಗರಿ ಬೇಳೆ ಇವೆಲ್ಲ ಬಳಸಬಹುದಾ ಇಲ್ವಾ ಅಂದ್ರೆ ಬಳಸಲೇಬಾರದು ಅಂತ ಹೇಳ್ತಾರೆ. ಭೂರಿ ಭೋಜನಕ್ಕಾಗಲಿ ಯಾವುದೇ ಆಗಲಿ ಆ ಶ್ರಾದ್ದ ಕರ್ಮದಲ್ಲಿ ತೊಗರಿ ಬೇಳೆ ನಿಷಿದ್ಧ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಕಡಲೆ ಬೇಳೆ ಬಳಸಬಹುದಾ ಇಲ್ವಾ ಅಂದ್ರೆ ಕೃತಾಕೃತ ಅಂತಾರೆ, ಅಂದ್ರೆ ಬಿಡೋದು ಒಳ್ಳೆದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಶ್ರಾದ್ದದ ಅಡಿಗೆಗೆ ಅದಕ್ಕೆ ಶ್ರೀವೈಷ್ಣವರಲ್ಲಿ ಈ ಪದ್ಧತಿ ತುಂಬಾ ಬಂದಿದೆ. ಅವರು ತೊಗರೆ ಬೇಳೆ ಬಳಸೋದೇ ಇಲ್ಲ, ಭೂರಿ ಭೋಜನಕ್ಕೂ ಬಳಸೋದಿಲ್ಲ, ಶ್ರಾದ್ದಕ್ಕೂ ಬಳಸೋದಿಲ್ಲ, ಯಾವುದಕ್ಕೂ ಬಳಸೋದಿಲ್ಲ. ಅವರಲ್ಲಿ ಬಹಳ ನೀವು ತುಂಬಾ ಚೆನ್ನಾಗಿ ನೋಡಬಹುದು, ನಾವೆಲ್ಲ ಬಿಟ್ಟಿದ್ದೇವೆ. ಇನ್ನ ಶ್ರಾದ್ದದ ಅಡಿಗೆ ಕಾಯಿಪಲ್ಯಗಳು ಯಾವುದು ಅಂದ್ರೆ ಹೇಳ್ತಾರೆ, ಮೆಣಸಿನಕಾಯಿ, ಹುಣಸೆ ಹಣ್ಣು, ಮೆಂತ್ಯ, ಕೊತ್ತಂಬರಿ ಬೀಜ, ಏಲಕ್ಕಿ, ಲವಂಗ ಮೊದಲಾದ ಸುವಾಸನ ದ್ರವ್ಯಗಳು, ಅರಿಶಿನ ಇವೆಲ್ಲ ಬರುವುದೇ ಇಲ್ಲ ಅಂದ್ರು. ಒಟ್ಟಿನಲ್ಲಿ ಅಂದ್ರೆ ಕಾಯಿ, ಕೆಲವೊಂದು ಕಾಯಿ ಪಲ್ಯ ಬಿಟ್ಟು ಶಾಖವ್ರತದಂತೆ ಮಾಡಬೇಕು. ಇಲ್ಲಿ ಮೆಣಸಿನಕಾಯೇ ಬರೋದಿಲ್ಲ. ಅದಕ್ಕೆ ಈ ಶ್ರೀವೈಷ್ಣವರ ಮನೆಯಲ್ಲಿ ಶ್ರಾದ್ದ ಊಟಕ್ಕೆ ಅಂತ ಹೇಳಿದ್ರೆ ಅವರೆಲ್ಲ ಮಾಡಿಸೋದು ತುಂಬಾ ಚೆನ್ನಾಗಿರುತ್ತೆ. ಅವರು ಮೆಣಸಿನಕಾಯಿ ಬಳಸೋದೇ ಇಲ್ಲ, ಅಡಿಗೆಗೆಲ್ಲ ಬರೇ ಮೆಣಸಿನಿಂದ ವ್ರತದರ್ಶ ಅಡಿಗೆ ಮಾಡಿದಂತೆ ಮಾಡಿಬಿಡ್ತಾ ಇರ್ತಾರೆ. ನಮ್ಮಲ್ಲೂ ಇದೆ, ನಾವು ಬಿಟ್ಟಿದ್ದೇವಷ್ಟೇ. ಇತ್ತೀಚೆಗೆ ಮೆಣಸಿನಕಾಯಿ, ಹುಣಸೆ ಹಣ್ಣು, ಮೆಂತ್ಯ, ಕೊತ್ತಂಬರಿ ಬೀಜ, ಏಲಕ್ಕಿ, ಲವಂಗ ಮೊದಲಾದ ಸುವಾಸನ ದ್ರವ್ಯಗಳು, ಅರಿಶಿನ ಇವೆಲ್ಲ ಬರೋದಿಲ್ಲ. ಇನ್ನ ಗೆಡ್ಡೆ ಗೆಣಸುಗಳು, ಬಾಳೆದಿಂಡು, ಬಾಳೆಕಾಯಿ, ಸೌತೆಕಾಯಿ, ಹಾಗಲಕಾಯಿ, ಮಾವಿನಕಾಯಿ, ನೆಲ್ಲಿಕಾಯಿ, ಹಲಸಿನಕಾಯಿ, ತೆಂಗಿನಕಾಯಿ ಇವು ಶ್ರೇಷ್ಠ. ಕೊತ್ತಂಬರಿ ಸೊಪ್ಪೊಂದು ಬರುತ್ತೆ ಅಂತ ತಿಳಿಸಿಕೊಡುತ್ತಾರೆ. ಆಲೂಗಡ್ಡೆ ಬರುವುದೇ ಇಲ್ಲ. ಇನ್ನ ಪಡವಲಕಾಯಿ ಬಿಡುವುದು ಒಳ್ಳೆಯದು ಅಂತ ಹೇಳ್ತಾರೆ. ಕರಿಬೇವು ಬರುವುದಿಲ್ಲ. ಹುರುಳಿಕಾಯಿ, ಬೂದುಗುಂಬಳಕಾಯಿ ಮತ್ತು ಸಿಹಿ ಕುಂಬಳಕಾಯಿ, ಹಲಸಂದೆ, ದಪ್ಪ ಮೆಣಸಿನಕಾಯಿ, ಬೆಂಡೆಕಾಯಿ, ಗೋವರ್ಧನಕಾಯಿ, ಬಟಾಣಿ, ಹೀರೆಕಾಯಿ, ಸೊಪ್ಪು ಇವೆಲ್ಲ ನಿಷಿದ್ಧ ಅಂತ ಶ್ರಾದ್ದದ ಅಡಿಗೆಗೆ ಎಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಶ್ರಾದ್ದದ ಅಡಿಗೆಗೆ ಅಂದ್ರೆ ಶ್ರಾದ್ದಕ್ಕೆ ಬೇಕಾದ ಹಣ್ಣುಗಳು ಯಾವುದಯ್ಯ ಅಂದ್ರೆ ತುಂಬಾ ಜನ ಗೊತ್ತಿರಲ್ಲ, ಬ್ರಾಹ್ಮಣರಿಗೆ ತಾಂಬೂಲ ಕೊಡಲಿಕ್ಕೆ ಅಡಿಗೆಗೆ ಎಲ್ಲ ಹಣ್ಣು ಬಳಸಿಬಿಡ್ತಾ ಇರ್ತಾರೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಕರ್ಬೂಜ, ಅಕ್ರೂಟ, ಆದಮೇಲೆ ದ್ರಾಕ್ಷಿ ಹಣ್ಣು, ನೇರಳೆ ಹಣ್ಣು ಇವುಗಳು ಶ್ರೇಷ್ಠ. ಕಿತ್ತಳೆ ಹಣ್ಣು ಬರುತ್ತೆ. ಇನ್ನ ಮೂಸಂಬಿ, ಚಕೋತೆ, ಬೀಜವೇ ಪ್ರಧಾನವಾಗಿರತಕ್ಕಂಥ ದಾಳಿಂಬೆ, ಸೀತಾಫಲ, ಸೀಬೆ ಇವೆಲ್ಲ ನಿಷಿದ್ಧ ಅಂತಾರೆ. ಒಣ ದ್ರಾಕ್ಷಿ, ಖರ್ಜೂರ ಬರುತ್ತೆ. ಇನ್ನ ಗೋಡಂಬಿ, ಬಾದಾಮಿ, ಅಂಜೂರ ಬರುವುದೇ ಇಲ್ಲ. ಗಸಗಸೆ, ಇಂಗು ಬರುವುದಿಲ್ಲ. ಇನ್ನ ಇದೆಲ್ಲ ಕೂಡ ಅಡಿಗೆ ಪದಾರ್ಥಗಳಲ್ಲಿ ಇರತಕ್ಕಂಥ ನಿಯಮಗಳು. ನಂತರ ಶಾಖದ್ದಿನ ಎಣ್ಣೆ ಅಥವಾ ತುಪ್ಪದಲ್ಲಿ ಕರೆದ ಭಕ್ಷ್ಯಗಳನ್ನ ಪಾಯಸವನ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಕಡಲೆ ಎಣ್ಣೆ ಪ್ರಶಸ್ತ ಅಲ್ಲ, ಕೊಬ್ಬರಿ ಎಣ್ಣೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಶಾಖಕ್ಕೆ ಮಾಡುವ ಭಕ್ಷ್ಯ ಆಗಲಿ ಅಥವಾ ಅದಕ್ಕೆ ಬೇಕಾದ ಹೂರಣವನ್ನಾಗಲಿ ಅವಾಗೆ ಆ ದಿನವೇ ಮಾಡಬೇಕಷ್ಟೇ ಹೊರತು ಹಿಂದಿನ ದಿನ ಅಂದ್ರೆ ಮಾಡಿ ಇಡಬಾರದು ಅಂದ್ರು. ಅದು ಯಾಕೆ ಇಡುವುದು ಅಂದ್ರೆ ಈ ವಡೆಗೆ ಬೇಳೆ ಮೊದಲಾದ್ದೆಲ್ಲ ಹಿಂದಿನ ದಿನ ಎಲ್ಲ ರುಬ್ಬಿಟ್ಟು ಮಾಡುವುದು ಅಂಥವೆಲ್ಲ ಮಾಡಬಾರದು, ಶ್ರಾದ್ದ ದಿನ ಅವತ್ತೇ ಎಲ್ಲ ಮಾಡಿಕೋಬೇಕು. ಹಾಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ನಾಳೆ ಶ್ರಾದ್ದ ಅಂದ್ರೆ ಇವತ್ತೇ ಕಾಯಿ ಪಲ್ಯ ಎಲ್ಲ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಳ್ಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಶ್ರಾದ್ದ ದಿನವೂ ಸಹ ಸ್ನಾನಕ್ಕಿಂತ ಮೊದಲು ಕಾಯಿ ಪಲ್ಯ ಹೆಚ್ಚಬಾರದಂತೆ. ನಂತರ ಬ್ರಾಹ್ಮಣ ಭೋಜನಕ್ಕಿಂತ ಮೊದಲು ಕಾಯಿ ಪಲ್ಯದ ಸಿಪ್ಪೆಗಳನ್ನು ಕೂಡ ಆಚೆ ಬಿಸಾಡಬಾರದು. ಯಾವುದಾದ್ರೂ ಪಶುಗಳು ತಿಂದರೆ ಅದರಿಂದಲೇ ತೃಪ್ತರಾಗಿ ಪಿತೃಗಳು ಹೊರಟು ಹೋಗ್ತಾರೆ. ಅದರಿಂದ ಆ ಸಿಪ್ಪೆಗಳನ್ನು ಕೂಡ ಆಚೆ ಹಾಕಬಾರದು ಎಂಬ ನಿಯಮಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಸಲ ನೋಡುವುದಾದ್ರೆ, ಯಾಕಂದ್ರೆ ಅವಸರ ಅವಸರದಲ್ಲಿ ಹೇಳಿದೆ, ಕೆಲವರು ಪಾಪ ಅನುಷ್ಠಾನ ಕಿಟ್ಕೋಬೇಕು ಅಂತ ಹೇಳಿರ್ತಕ್ಕಂಥವರು ಬರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಶ್ರಾದ್ದದ ಅಡುಗೆಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಯಾವುದು? ಅಕ್ಕಿ, ಗೋಧಿ, ಉದ್ದಿನ ಬೇಳೆ, ಹೆಸರು ಬೇಳೆ ಇವುಗಳಿಂದ ಅಡುಗೆ ಮಾಡಬೇಕು. ರಾಗಿ, ಜೋಳ, ತೊಗರೆ ಬೇಳೆ ನಿಷಿದ್ಧ. ಅದು ಶ್ರಾದ್ದಕ್ಕಾಗಲಿ ಶ್ರಾದ್ದ ಭೂರಿ ಭೋಜನಕ್ಕಾಗಲಿ ಕಡಲೆ ಬೇಳೆ ಬಳಸಬಹುದು ಅಥವಾ ಬಿಡಬಹುದು, ಬಿಡುವುದು ಒಳ್ಳೆಯದು ಅಂದ್ರು. ಕಾಯಿ ಪಲ್ಯಗಳಲ್ಲಿ ಮೆಣಸಿನಕಾಯಿ, ಹುಣಸೆ ಹಣ್ಣು, ಮೆಂತ್ಯ, ಕೊತ್ತಂಬರಿ ಬೀಜ, ಏಲಕ್ಕಿ, ಲವಂಗ ಮೊದಲಾದ ಸುವಾಸನ ದ್ರವ್ಯಗಳು, ಅರಿಶಿನ ಇವ್ಯಾವುದು ಬರುವುದಿಲ್ಲ. ಒಟ್ಟಾರೆ ಮುಂದೆ ಸ್ವಲ್ಪ ಕಾಯಿ ಪಲ್ಯಗಳು ಬಿಟ್ಟು ಶಾಖವ್ರತದಂತೆ ಮಾಡಬೇಕು. ಗೆಡ್ಡೆ ಗೆಣಸುಗಳು, ಬಾಳೆದಿಂಡು, ಬಾಳೆಕಾಯಿ, ಸೌತೆಕಾಯಿ, ಹಾಗಲಕಾಯಿ, ಮಾವಿನಕಾಯಿ, ನೆಲ್ಲಿಕಾಯಿ, ಹಲಸಿನಕಾಯಿ, ತೆಂಗಿನಕಾಯಿ ಇವು ಶ್ರೇಷ್ಠ. ಕೊತ್ತಂಬರಿ ಸೊಪ್ಪು ಬರುತ್ತೆ, ಕೊತ್ತಂಬರಿ ಬೀಜ ಬರುವುದಿಲ್ಲ ಅಂದ್ರು. ನಂತರ ಆಲೂಗಡ್ಡೆ ಬರುವುದಿಲ್ಲ, ಪಡವಲಕಾಯಿ ಬರುವುದಿಲ್ಲ, ಅಂದ್ರೆ ಕೆಲವರು ಬಳಸ್ತಾರೆ ಆದ್ರೆ ಬಿಡುವುದು ಉತ್ತಮ ಅಂದ್ರು. ಕರಿಬೇವು ಬರುವುದಿಲ್ಲ, ಹುರುಳಿಕಾಯಿ, ಬೂದುಗುಂಬಳ, ಆದ ಮೇಲೆ ವಿಶೇಷವಾಗಿರತಕ್ಕಂಥ ಸಿಹಿಗುಂಬಳ, ಹಲಸಂದೆ, ದಪ್ಪ ಮೆಣಸಿನಕಾಯಿ, ಬೆಂಡೆಕಾಯಿ, ಗೋವರ್ಧನಕಾಯಿ, ಬಟಾಣಿ, ಹೀರೆಕಾಯಿ, ಸೊಪ್ಪುಗಳು ಇವೆಲ್ಲ ನಿಷಿದ್ಧ. ಇನ್ನ ಹಣ್ಣುಗಳಲ್ಲಿ ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಕರ್ಬೂಜ, ಅಕ್ರೂಟು, ದ್ರಾಕ್ಷಿ ಹಣ್ಣು, ನೇರಳೆ ಹಣ್ಣು ಇವೆಲ್ಲ ಶ್ರೇಷ್ಠ. ಕಿತ್ತಳೆ ಹಣ್ಣು ಕೂಡ ಬರುತ್ತೆ. ಆದರೆ ಮೂಸಂಬಿ, ಚಕೋತ, ದಾಳಿಂಬೆ, ಸೀತಾಫಲ, ಸೀಬೆ ಇವು ನಿಷಿದ್ಧ. ಗೋಡಂಬಿ, ಬಾದಾಮಿ, ಅಂಜೂರ ಬರುವುದೇ ಇಲ್ಲ. ಗಸಗಸೆ ಬರುವುದಿಲ್ಲ, ಇಂಗು ಬರುವುದಿಲ್ಲ, ಒಣ ದ್ರಾಕ್ಷಿ ಖರ್ಜೂರ ಬರುತ್ತೆ. ಶ್ರಾದ್ದ ದಿನ ಎಣ್ಣೆ ಅಥವಾ ತುಪ್ಪದಲ್ಲಿ ಕರೆದ ಭಕ್ಷ್ಯಗಳನ್ನು ಮಾಡಲೇಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೆ ವಿಶೇಷ. ಕಡಲೆ ಎಣ್ಣೆ ಅಷ್ಟು ಪ್ರಶಸ್ತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಯಾವುದೇ ಶ್ರಾದ್ದಕ್ಕೆ ಮಾಡುವ ಭಕ್ಷ್ಯಗಳಾಗಲಿ, ಯಾವುದೇ ಮುಂದಿನ ಪದಾರ್ಥಗಳ ತಯಾರಿ ಹಿಂದಿನ ದಿವಸ ಮಾಡಬಾರದು. ಅವತ್ತಿನ ದಿವಸ ಸ್ನಾನ ಮಾಡಿಯೇ ಎಲ್ಲವನ್ನ ಮಾಡಿಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಸಿಪ್ಪೆಗಳನ್ನು ಕೂಡ ಬ್ರಾಹ್ಮಣ ಭೋಜನಕ್ಕೆ ಮೊದಲು ಹೊರಗೆ ಹಾಕಬಾರದು ಎಂಬ ನಿಯಮಗಳನ್ನು ಹೇಳಿ, ಇನ್ನ ಶ್ರಾದ್ದದ ಅಡುಗೆ ಯಾರು ಮಾಡಬೇಕು? ಶ್ರಾದ್ದದ ಅಡುಗೆಯನ್ನು ತಾನೇ ಮಾಡಿದ್ರೆ ಶ್ರೇಷ್ಠ. ತನ್ನ ಹೆಂಡತಿಯಾಗಲಿ ಮಕ್ಕಳಾಗಲಿ ಮಾಡಬೇಕು, ಅಥವಾ ತನ್ನ ಗೋತ್ರದವರು ಮಾಡಬಹುದು. ಇನ್ನ ಯಾರ್ಯಾರು ಅಂದರೆ ಸ್ನಾನ ಸಂಧ್ಯಾವಂದನಾದಿಗಳನ್ನು ಬಿಟ್ಟವರು, ಏಕಾದಶ್ಯಾದಿ ವ್ರತಾನುಷ್ಠಾನ ಇಲ್ಲದವರು, ಇಂಥವರೆಲ್ಲರೂ ಕೂಡ ಶ್ರಾದ ಅಡಿಗೆ ಮಾಡಬಾರದು, ಅವರು ಮಾಡಿದ್ದನ್ನು ಬಳಸಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಹೆಂಗಸರು ಅಡಿಗೆ ಮಾಡುವುದಾದರೆ ಒಂದು ವೇಳೆ ಋತುಸ್ನಾನ ಆಗಿದ್ರೆ ಏಳನೇ ದಿನದಿಂದ ಮಾಡಬಹುದು, ಐದನೇ ದಿನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ಬ್ರಾಹ್ಮಣರು ಯಾರ್ಯಾರಿಗೆ ಹೇಳಬಹುದು ಅಂದ್ರೆ ಹೇಳ್ತಾ ಇದ್ದಾರೆ, ಶ್ರಾದ್ಧ ಭೋಜನಕ್ಕೆ ಕರೆಯಬೇಕಾದಂತಹ ಬ್ರಾಹ್ಮಣರು ಶ್ರೋತ್ರಿಯರಾಗಿರಬೇಕು, ವೇದಾಧ್ಯಯನ ಸಂಪನ್ನರಾಗಿರಬೇಕು, ಏಕಾದಶಿ ಚಾತುರ್ಮಾಸ್ಯ ವ್ರತ ಮಾಡುವರಾಗಿರಬೇಕು, ಶಾಂತ ಚಿತ್ತರಾಗಿರಬೇಕು. ಇನ್ನ ಕರ್ತೃ ಹೇಳತಕ್ಕಂತಹ ಶ್ರಾದ್ಧ ವಾಕ್ಯಗಳಿಗೆ ಪ್ರತ್ಯುತ್ತರ ಅಂದರೆ ಉತ್ತರ ಕೊಡತಕ್ಕಂಥ ಸಮರ್ಥರಾಗಿರಬೇಕು ಅಂತಾರೆ. ಅಥವಾ ಅಂಥ ಬ್ರಾಹ್ಮಣರು ಸಿಗದಿದ್ದರೆ ಸ್ನಾನ ಸಂಧ್ಯಾದಿ ಸತ್ಕರ್ಮಾಚರಣೆ ಮಾಡತಕ್ಕ ಏಕಾದಶಾದಿ ವ್ರತ ಸಂಪನ್ನರಾಗಿರತಕ್ಕಂಥ ಬ್ರಾಹ್ಮಣರಿಗೆ ಹೇಳಬಹುದು. ಶ್ರಾದ್ಧ ಭೋಜನಕ್ಕೆ ಯಾರು ಶ್ರೇಷ್ಠ ಅಂದರೆ ದೌಹಿತ್ರರು, ಮಗಳ ಮಕ್ಕಳು ಶ್ರೇಷ್ಠ. ನಂತರ ಶ್ರಾದ್ಧಕ್ಕೆ ಸ್ನಾನ ಸಂಧ್ಯಾದಿರಹಿತರನ್ನ, ಏಕಾದಶಾದಿ ವ್ರತಗಳನ್ನು ಮಾಡದೇ ಇರುವವರನ್ನ, ಅಂಗವಿಕಲರನ್ನ, ಅಂಗ ವೃದ್ಧಿ ಇರುವವರು, ಆರು ಬೆಟ್ಟು ಮೊದಲಾಗಿರುವವರನ್ನ, ಕಪ್ಪು ಬಣ್ಣದವರನ್ನ, ಪುರಾ ಕಪ್ಪಾಗಿರುತ್ತವರ ಅಂಥವರನ್ನ, ಸಗೋತ್ರರು ತಮ್ಮದೇ ಗೋತ್ರ ಆದವರನ್ನ, ಅಥವಾ ಮೃತರಾದಂಥವರ ಹೆಂಡತಿಯ ಅಣ್ಣ ತಮ್ಮಂದರು, ಹೋದಂಥವರ ಹೆಣ್ಣು ಕೊಟ್ಟ ಮಾವ ಇವರುಗಳು, ಇವರೆಲ್ಲ ನಿಷಿದ್ಧ ಅಂತ ಹೇಳ್ತಾರೆ. ಅವರನ್ನೆಲ್ಲ ಈ ಪೂರ್ವಭಕ್ತಕ್ಕೆ ಕೂಡಿಸಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ತಂದೆ ಮಕ್ಕಳಿಗೆ, ಅಣ್ಣ ತಮ್ಮಂದರಿಗೆ ಒಟ್ಟಿಗೆ ಶ್ರಾದ್ಧ ಭೋಜನಕ್ಕೆ ಹೇಳಬಾರದು ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ವಿಶೇಷವಾಗಿರತಕ್ಕಂಥ ಶ್ರಾದ್ಧದ ನಿಯಮಗಳನ್ನ ಹೇಳಿ ಇನ್ನ ವಿಷ್ಣು ಪುರಾಣದಲ್ಲಿ ಹೇಳತಕ್ಕಂಥ ಕೆಲವು ಮಾತುಗಳನ್ನ ಮತ್ತು ನೋಡೋಣ. ಶ್ರಾದ್ಧೇ ನಿಯುಕ್ತ ಭುಕ್ತ್ವಾ ಭೋಜಯಿತ್ವಾ ನಿಯುಜ್ಯ ಚ ವ್ಯವಾಯಿ ರೇತಸೋ ಗರ್ತೆ ಮಜ್ಜಯತಿ ಆತ್ಮನಃ ಪಿತೃನ್. ಯಾರಾದರೆ ಶ್ರಾದ್ಧದಲ್ಲಿ ನಿಮಂತ್ರಣಾದಂತಹ ಬ್ರಾಹ್ಮಣರಿರ್ತಾರೋ ಅವರಾದರೂ, ಅಥವಾ ಶ್ರಾದ್ಧ ಮಾಡಿದ ಕರ್ತೃವಾದರೂ ಕೂಡ ಶ್ರಾದ್ದಾದಿಗಳನ್ನು ಮಾಡಿ ಅಥವಾ ಶ್ರಾದ್ದ ಭೋಜನ ಮಾಡಿ ಸ್ತ್ರೀ ಸಂಪರ್ಕವನ್ನು ಮಾಡುತ್ತಾರೋ ಅವರು ತಮ್ಮ ಪಿತೃಗಳನ್ನ ರೇತಸ್ಸಿನ ಒಂದು ಕುಂಡದಲ್ಲಿ ಮುಳುಗಿಸಿದಷ್ಟು ಪಾಪ ಬರುತ್ತೆ, ಆ ರೇತಸ್ಸಿನ ಕುಂಡದಲ್ಲಿ ಬಿದ್ದು ಹೋಗ್ತಾರಂತವರು. ನಂತರ ಆದ್ದರಿಂದ ತಸ್ಮಾತ್ ಪ್ರಥಮ ಮಾತ್ರೋಕ್ತಂ ದ್ವಿಜಾಜ್ಞಾನ ನಿಮಂತ್ರಣ. ಆದ್ದರಿಂದ ವಿಶೇಷವಾಗಿ ಒಳ್ಳೆ ಬ್ರಾಹ್ಮಣರನ್ನು ಕರೆದು ಇಲ್ಲಿ ಭೋಜನ ಮಾಡಿಸಬೇಕು. ಅನಿಮಂತ್ರ ದ್ವಿಜಾನೇವಂ ಆಗತಾನ್ ಭೋಜಯೇತು ಯತೀನ್. ಒಂದು ವೇಳೆ ಕರಿಯದೇನೆ ಯಾರಾದರೂ ಬಂದರೆ, ಅತಿಥಿಗಳು ಯತಿಗಳು ಬಂದರೆ, ಅಂತ ಮಹಾನುಭಾವರಿಗೆ ಭೋಜನ ಮಾಡಿಸಿದರೆ ಅನಂತ ಫಲ ಶ್ರಾದ್ದ ಫಲ ಬರುತ್ತೆ ಅಂತ ಹೇಳ್ತಾ ಇದ್ದ. ಅದರಲ್ಲಿ ಬಂದಿರತಕ್ಕಂತಹ ಬ್ರಾಹ್ಮಣರನ್ನ ಪವಿತ್ರ ಪ್ರಾಣಿ ಅಚಾಂತಾನ್ ಆಸನೇಶು ಉಪವೇಶಯೇತ್. ಅವರನ್ನ ಪಾದ ತೊಳೆದು ನಂತರ ಪವಿತ್ರ ಪಾಣಿಯಾಗಿ ಅವರನ್ನ ಆಚಮನಾದಿಗಳನ್ನು ಕೊಟ್ಟು ಆಸನದಲ್ಲಿ ಉಪವೇಶಯೇತ್. ಪಿತೃಣಾಂ ಅಯುಜೋ ಯುಗ್ಮಾನ್ ದೇವಾನಾಂ ಇಚ್ಛಯ ದ್ವಿಜಾನ್. ಇಲ್ಲಿ ಹೇಳ್ತಾ ಇದ್ದಾರೆ ವಿಶ್ವೇದೇವಸ್ಥಾನಕ್ಕೆ ಇಬ್ಬರನ್ನ ಕೂಡಿಸಬೇಕು, ಪಿತೃಸ್ಥಾನಕ್ಕೆ ಇಬ್ಬರಿಗಿಂತ ಜಾಸ್ತಿ ಮೂರು ಜನ ಕೂಡಿಸಬೇಕು, ಅಥವಾ ದೇವಾನಾಂ ಏಕಮೇಕಂ ವಾ ಪಿತೃಣಾಂಚ ನಿಯೋಜಯೇತು. ದೇವತೆಗಳಿಗೆ ಪಿತೃಗಳಿಗೆ ಒಬ್ಬೊಬ್ಬರನ್ನ ಕೂಡಿಸಬಹುದು. ಇನ್ನ ಇಲ್ಲಿ ಶ್ರಾದ್ದವನ್ನ ವೈಶ್ವದೇವದಿಂದ ಕೂಡಿಕೊಂಡು ಮಾಡಬೇಕೋ ವೈಶ್ವದೇವ ಇಲ್ಲದೆ ಮಾಡಬೇಕೋ ಅಂತ ಪ್ರಶ್ನೆಗಳು ತುಂಬಾ ಬರ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ತಥಾ ಮಾತಾಮಹ ಶ್ರಾದ್ದಂ ಪಿತೃಶ್ರಾದ್ದಂ ಚ ವೈಶ್ವದೇವ ಸಮನ್ವಿತಂ ಕುರ್ವೀತ ಭಕ್ತಿ ಸಂಪನ್ನ ತಂತ್ರಂ ವಾ ವೈಶ್ವದೇವಿಕಂ. ಇಲ್ಲಿ ಹೇಳುತ್ತಾರೆ ಮಾತಾಮಹ ಶ್ರಾದ್ದ ಪಿತೃಶ್ರಾದ್ದ ಒಂದೇ ದಿನ ಮಾಡಬೇಕಾಗಿ ಬಂದರೆ ಆಗ ಪ್ರತ್ಯೇಕ ಪ್ರತ್ಯೇಕ ಪಾಕದಿಂದ ಮಾಡಬಹುದು, ಅಂದ್ರೆ ಬೇರೆ ಬೇರೆ ಅಡಿಗೆ ಮಾಡಿ ಅಥವಾ ಒಂದೇ ಪಾಕದಿಂದಲೂ ಮಾಡಬಹುದು, ಆದರೆ ವೈಶ್ವದೇವಾದಿಗಳು ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ದೇವಬ್ರಾಹ್ಮಣರನ್ನ ಪೂರ್ವಾಭಿಮುಖವಾಗಿ ಕೂಡಿಸಬೇಕು, ಪಿತೃ ಅಥವಾ ಮಾತಾಮಹ ಬ್ರಾಹ್ಮಣರನ್ನ ಉತ್ತರ ಮುಖಕ್ಕೆ ಕೂಡಿಸಿರಬೇಕು. ಅದರಲ್ಲಿ ವಿಶೇಷವಾಗಿರತಕ್ಕಂಥದ್ದು ವಿಷ್ಟರಾರ್ಥಂ ಕುಶಂ ದತ್ವ ಸಂಪೂಜ್ಯ ಅರ್ಘಂ ವಿಧಾನತಃ ಕುರಿಯಾದ ಆವಾಹನಂ ಪ್ರಾಜ್ಞಃ ದೇವಾನಾಂ ತದನುಜ್ಞಯ. ಇಲ್ಲಿ ಅವರಿಗೆ ಕೂಡ್ಲಿಕ್ಕಾಗಿ ಆಸನಕ್ಕಾಗಿ ದರ್ಭಗಳನ್ನು ಕೊಟ್ಟು ಅವರನ್ನು ಪೂಜಾ ಮಾಡಿ ಅರ್ಘ್ಯಾದಿಗಳನ್ನು ಕೊಡಬೇಕು, ಆವಾಹನಾದಿಗಳನ್ನು ಮಾಡಬೇಕು ಅವರ ಅಪ್ಪಣೆಯಿಂದ ಅಂದ್ರು. ಅರ್ಘ್ಯವನ್ನು ಹೇಗೆ ಕೊಡಬೇಕು? ದೇವತೆಗಳಿಗೆ ಯವಾಂಕುನಾಚ ದದ್ಯಾದ ಅರ್ಘ್ಯಂ ವಿಧಾನವಿತ್. ಅವರಿಗೆ ಅಕ್ಕಿ ನೀರು ಮೊದಲಾದವರಿಂದ ಅರ್ಘ್ಯವನ್ನು ದೇವತೆಗಳಿಗೆ ಕೊಡಬೇಕು. ಮಾಲ್ಯ ಮತ್ತು ಗಂಧ ಧೂಪ ದೀಪಗಳನ್ನ ಅವರಿಗೆ ಯಥಾವಿಧಿ ಕೊಡಬೇಕು. ಇನ್ನೊಂದು ವಿಶೇಷವನ್ನು ಹೇಳುತ್ತಾ ಇದ್ದಾರೆ, ನಮ್ಮಲ್ಲೆಲ್ಲ ಪಿತೃಗಳಿಗೆ ಅರ್ಚನಾ ಅಂಬುದು ಸವಿದಿಂದಲೇ ಮಾಡಬೇಕು ಅಂತ ನಮ್ಮಲ್ಲಿ ಚಾಲ್ತಿ ಬಂದಿದೆ. ಆದರೆ ಇಲ್ಲಿ ವಿಷ್ಣು ಪುರಾಣದಲ್ಲಿ ಪ್ರಮಾಣ ಕೊಡ್ತಾ ಇದ್ದಾರೆ, ಪಿತೃಣಾಂ ಅಪಸವ್ಯಂ ತತ್ಸರ್ವಮೇವ ಉಪಕಲ್ಪಯೇತ್. ಪಿತೃಗಳಿಗೆ ಎಲ್ಲವೂ ಕೂಡ ಅಪಸವ್ಯದಿಂದಲೇನೆ ಕೊಡಬೇಕು. ಅನುಜ್ಞಾಂಕ ತತಃಪ್ರಾಪ್ಯ ದತ್ವ ದರ್ಭಾನ್ ವಿದಾಕೃತಾನ್. ನಂತರ ಅವರ ಅನುಜ್ಞೆಯನ್ನು ಪಡೆದು ಅವರಿಗೆ ದರ್ಭಗಳನ್ನ ಕೊಡಬೇಕು. ಎರಡು ರೀತಿಯಾಗಿ ಬಿಡಿಸಿಟ್ಟಿರತಕ್ಕಂಥ ಅವರಿಗೆ ಇವರಿಗೆ ಪ್ರತ್ಯೇಕವಾಗಿ ಬಿಡಿಸಿಟ್ಟಿರತಕ್ಕಂಥ ದರ್ಭಗಳನ್ನು ಅವರವರು ಕೊಡಬೇಕು. ನಂತರ ಮಂತ್ರಪೂರ್ವಂ ಪಿತೃಣಾಂತು ಕುರಿಯಾಚ ಆವಾಹನಂ ಬುಧ. ನಂತರ ಮಂತ್ರಪೂರ್ವಕವಾಗಿ ಪಿತೃಗಳನ್ನ ದೇವಗಣಗಳನ್ನ ವಿಶೇಷವಾಗಿ ಆವಾಹನ ಮಾಡಬೇಕು. ತಿಲಾಂಕುನಾಚ ಅಪಸವ್ಯಂ ದದ್ಯಾದ ಅರ್ಘ್ಯಾಧಿಕಂ ನೃಪ. ಅರ್ಘ್ಯ ಮೊದಲಾದವರೆಲ್ಲ ಎಳ್ಳು ನೀರಿನಿಂದ ಅಪಸವ್ಯವಾಗಿ ಕೊಡಬೇಕು. ಮೊದಲು ದೇವತೆಗಳನ್ನ ಆವಾಹನ ಮಾಡಿ ಅವರಿಗೆ ಕೊಡಬೇಕು ಅರ್ಘ್ಯ, ನಂತರ ಪಿತೃಗಳನ್ನ ಆವಾಹನ ಮಾಡಿ ನಂತರ ಅರ್ಘ್ಯಾದಿಗಳನ್ನು ಕೊಡಬೇಕು. ಆ ಕಾಲದಲ್ಲಿ ಅತಿಥಿಗಳು ಯಾರಾದರೂ ಬಂದರೆ ಕಾಲೇ ತತ್ರ ಅತಿಥಿಂ ಪ್ರಾಪ್ತಂ ಅನ್ನಕಾಮಂ ನೃಪ ಅದ್ಭಗಂ ಬ್ರಾಹ್ಮಣೈ ಅಭ್ಯನುಜ್ಞಾತಃ ಕಾಮಂ ತಮಪಿ ಭೋಜಯೇತ್. ಯಾರಾದರೆ ಆಗ ಅತಿಥಿಗಳು ಯಾರಾದರೂ ಬಂದರೆ ಅಂದುಕೊಳ್ಳದೆ ಶ್ರಾದ್ದಕ್ಕೆ ನಿಮಂತ್ರಣ ಮಾಡಿದ ಭೋಜನ ಬ್ರಾಹ್ಮಣರ ಆಜ್ಞೆಯಿಂದ ಅವರನ್ನು ಕೇಳಿ ಅವರಿಗೂ ಕೂಡ ವಿಶೇಷವಾಗಿ ತೃಪ್ತಿಪಡಿಸಬೇಕು ಭೋಜನದಿಂದ. ಅಲ್ಲಿ ಹೇಳ್ತಾರೆ ಯಾಕೆ ಆ ಶ್ರಾದ್ದ ಕಾಲದಲ್ಲಿ ಬಂದಿರತಕ್ಕಂತಹ ಅತಿಥಿಗಳಿಗೆ ಬ್ರಾಹ್ಮಣರು ಶ್ರೇಷ್ಠರಾದಂತಹ ಅತಿಥಿಗಳಿಗೆ ಯಾಕೆ ಭೋಜನ ಮಾಡಿಸಬೇಕು ಅಂದರೆ ಯೋಗಿನೋ ವಿವಿಧೈ ರೂಪೈ ನರಾಣಾಂ ಉಪಕಾರಿಣಃ ಭ್ರಮಂತಿ ಪೃಥ್ವೀ ಮೇತಾಂ ಅವಿಜ್ಞಾತ ಸ್ವರೂಪಿಣಃ. ಯೋಗಿಗಳು ಈ ಜನರಿಗೆಲ್ಲ ಉಪಕಾರ ಮಾಡಬೇಕು ಅಂತ ತಮ್ಮ ರೂಪ ಬಚ್ಚಿಟ್ಟುಕೊಂಡು ನಾನಾ ರೂಪಗಳಿಂದ ತಿರುಗಾಡುತ್ತಾ ಬರ್ತಾ ಇರುತ್ತಾರೆ. ತಸ್ಮಾತ್ ಅಭ್ಯರ್ಚಯೇತ್ ಪ್ರಾಪ್ತಂ ಶ್ರಾದ್ದಕಾಲೇ ಅತಿಥಿಂ ಬುಧ. ಅತಿಥಿ ಯಾರು ಬಂದರೆ ಆ ಶ್ರಾದ್ದಕಾಲದಲ್ಲಿ ಚೆನ್ನಾಗಿ ಅರ್ಚನೆ ಮಾಡಿ ಅವರಿಗೆ ಭೋಜನಾಲಯ ಮಾಡಿಸಬೇಕು. ಶ್ರಾದ್ದ ಕ್ರಿಯಾ ಫಲಂ ಹಂತಿ ನರೇಂದ್ರ ಅಪೂಜಿತೋ ಅತಿಥಿ. ಅತಿಥಿಯಾದವ ಪೂಜಿತನಾಗದಿದ್ದರೆ ಶ್ರಾದ್ದದ ಫಲವನ್ನೆಲ್ಲ ನಾಶ ಮಾಡಿಬಿಡುತ್ತಾನೆ. ಇನ್ನ ನಂತರ ಋಗ್ವೇದಿಗಳು ಯಜುರ್ವೇದಿಗಳು ಕೂಡ ವಿಶೇಷವಾಗಿ ಹೋಮವನ್ನು ಮಾಡಬೇಕು. ಋಗ್ವೇದಿಗಳು ವಿಶೇಷವಾಗಿ ಪಾಣಿ ಹೋಮವನ್ನ, ಯಜುರ್ವೇದಿಗಳು ಅಗ್ನೌಕರ್ವಣ ಅಗ್ನಿಯಲ್ಲಿ ಹೋಮವನ್ನ ಮಾಡಬೇಕು. ಅದರಲ್ಲಿ ಸಾಮಾನ್ಯವಾಗಿ ಅಗ್ನೇ ಕವ್ಯವಾಹನಾಯ ಕವ್ಯವಾಹಾಯ ಸ್ವಾಹ ಅಂತ ಒಂದು, ಸೋಮಾಯ ಪಿತೃಮತೇ ಸ್ವಾಹ ಅಂತ ಎರಡನೇದು. ಆದರೆ ಇಲ್ಲಿ ಮೂರನೆಯದು ಹೇಳುತ್ತಾ ಇದ್ದಾರೆ, ಅನಗ್ನ ಜುಹುಯಾತ್ ವ್ಯಂಜನ ಕ್ಷಾರ ವರ್ಜಮನ್ನಂ ತಥೋನದೆ ಅನುಜ್ಞಾತ ದ್ವಿಜೈಹಿ ತೈಸ್ತು ತ್ರಿಕೃತ್ವ ಪುರುಷಶ್ರಭ. ಅದೇ ಹೇಳ್ತಾ ಇದ್ದಾರೆ, ಇವರು ಬ್ರಾಹ್ಮಣನ ಆಜ್ಞೆಯಿಂದ ಈ ವ್ಯಂಜನಾದಿಗಳು ಅಂದ್ರೆ ಕೆಲವರು ಏನು ಮಾಡುತ್ತಾರೆ ವೈಶ್ವದೇವ ಇತ್ಯಾದಿ ಕಾಲಕ್ಕೆ, ಅಯ್ಯೋ ನಾವೆಲ್ಲ ಹುಳಿ ಸಾರು ಎಲ್ಲ ಹಾಕೊಂಡು ಊಟ ಮಾಡ್ತೀವಿ, ವೈಶ್ವದೇವ ಅಗ್ನಿದೇವರಿಗೆ ಮಾತ್ರ ಪಾಪ ಏನೂ ಇಲ್ಲ ಅಂತ ಎಲ್ಲ ಹುಳಿ ಸಾರು ಎಲ್ಲ ತೋವೆ ಎಲ್ಲ ಹಾಕಿ ಮಾಡಿ ಆ ಅನ್ನದಿಂದ ಆಹುತಿ ಕೊಡುತ್ತಾರೆ. ಇಲ್ಲ ಅಂತಾರೆ, ಉಪ್ಪು ಹಾಕದ ಅನ್ನ ಮತ್ತು ವ್ಯಂಜನಾದಿಗಳು ಶಾಖ ಮೊದಲಾದ ಯಾವುದು ಹಾಕದೇ ಇರುವಂತಹ ಶುದ್ಧ ಅನ್ನ ತುಪ್ಪ ಇದು ಮಾತ್ರ ಆಹುತಿಗೆ ಯೋಗ್ಯ, ಅದರಿಂದ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲಲ್ಲಿ ಅಗ್ನಯೇ ಕವ್ಯವಾಹಾಯ ಸ್ವಾಹ ಅಂತ ಮೊದಲು ಕೊಡಬೇಕು, ಎರಡನೆಯದು ಸೋಮಾಯ ಪಿತೃಮತೆಯ ಸ್ವಾಹ ಅಂತ ಕೊಡಬೇಕು, ನಂತರ ವೈವಸ್ವತಾಯ ಸ್ವಾಹ ಅಂತ ಮೂರನೆಯದು ಕೊಡಬೇಕು ಅಂತ ಹೇಳ್ತಾ ಈ ಹುತಾವಶಿಷ್ಟಂ ಅಲ್ಪಾನ್ನಂ ವಿಪ್ರ ಪಾತ್ರೇಶು ನಿರ್ವಪೇತು, ಆ ಹೋಮ ಮಾಡಿ ಉಳಿದಂತಹ ಅನ್ನವನ್ನ ವಿಪ್ರದ ಪಾತ್ರದಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಚೆನ್ನಾಗಿ ಅವರಿಗೆ ಮೃಷ್ಟಾನ್ನವನ್ನು ಭೋಜನ ಮಾಡಿಸಬೇಕು, ನಿಧಾನವಾಗಿ ಕೊಡಬೇಕು ಅಂತ ಅವರಿಗೆ. ಅಕ್ರದ್ಧತಾಶ ಅತ್ವರಜಯ ದೇಯಂ ತೇನಾಪಿ ಭಕ್ತಿತಃ, ಅವು ವಿಶೇಷವಾಗಿ ಅವರಿಗೆ ದತ್ವಾ ವಿಷಧ್ವಂ ಇಚ್ಛಾತಃ ವಾಚ್ಯಮೇತದ್ ಅನಿಷ್ಠುರಂ, ನಿಷ್ಠುರವಾಗಿ ಒಂದ್ಸರಿ ಮಾತಾಡಬಾರದು, ಸಂತೋಷವಾಗಿ ಮಾತಾಡಬೇಕು, ಭೋಕ್ತೃಗಳು ಕೂಡ ಸಂತೋಷವಾಗಿ ಮಾತಾಡಬೇಕು, ಸಂತೋಷವಾಗಿ ಮುಖದಿಂದ ಸಂತೋಷವಾಗಿ ಊಟ ಮಾಡಬೇಕು, ಇಬ್ಬರಲ್ಲೂ ಕೂಡ ತ್ವರ ಇರಬಾರದು, ಕ್ರೋಧ ಇರಬಾರದು. ನಂತರ ರಾಕ್ಷೋಗ್ನ ಮಂತ್ರ ಪಠನ, ಭೂಮಿಯಲ್ಲಿ ಎಳ್ಳನ್ನ ಹಾಕಿ ನಂತರ ಪಿತೃಗಳನ್ನು ಚಿಂತನೆ ಮಾಡಬೇಕಂತೆ, ಅಲ್ಲಿ ಪಿತೃಗಳು ಚಿಂತನೆ ಮಾಡತಕ್ಕಂತಹ ಕ್ರಮವನ್ನು ಹೇಳಿಕೊಡ್ತಾ ಇದ್ದಾರೆ. ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹ ಮಮ ತೃಪ್ತಿ ಪ್ರಯಾಂತದ್ಯ ವಿಪ್ರ ದೇಹೇಶು ಸಂಸ್ಥಿತಾ. ಪಿತೃ ಪಿತಾಮಹ ಪ್ರಪಿತಾಮಹರು ಅಂದರೆ ವಿಶೇಷವಾಗಿ ಅವರಿಗಾಗಿ ಬಂದಿರತಕ್ಕಂತಹ ಪಿತೃದೇವತೆಗಳು ಯಾರಿದ್ದಾರೆ, ಅವರ ಮೂರು ಜನಕ್ಕೆ ಪ್ರತಿನಿಧಿಗಳಾಗಿ ಬಂದಿರತಕ್ಕಂತಹ ಆ ಪಿತೃದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ತೃಪ್ತಿ ಪ್ರಯಾಂತದ್ಯ ಒಳ್ಳೆ ತೃಪ್ತಿಯನ್ನು ಅವರು ಪಡೆಯಲಿ. ಏನ ಪಿತಾ ಪಿತಾಮಹಶ್ಚೈವ ತಥೈವ ಪ್ರಪಿತಾಮಹ ಮಮ ತೃಪ್ತಿ ಪ್ರಯಾಂತದ್ಯ ಹೋಮ ಆಪ್ಯಾಯಿತ ಮೂರ್ತಯ, ಹೋಮದಿಂದ ವಿಶೇಷವಾಗಿ ಸಂತುಷ್ಟರಾದವರು ಅವರು ನನಗನುಗ್ರಹ ಮಾಡಲಿ. ನಂತರ ತೃಪ್ತಿ ಪ್ರಯಾಂತು ಪಿಂಡೇನ ಮಯಾದತ್ತೇನ ಭೂತರೆ, ನಾನು ಕೊಟ್ಟಂತಹ ಭೂತಲದಲ್ಲಿ ಭೂಮಿಯ ಮೇಲೆ ಇಟ್ಟಂತಹ ಪಿಂಡದಿಂದ ಅವರೆಲ್ಲ ತೃಪ್ತಿಯನ್ನು ಪಡೆಯಲಿ. ತೃಪ್ತಿ ಪ್ರಯಾಂತು ಮೇ ಭಕ್ತ್ಯ ಮಯಾ ಏತತ್ ಸಮುದಾಹೃತ, ನಾನು ಏನು ವಿಶೇಷವಾದ ಭಕ್ತಿಯನ್ನು ಮಾಡಿದೆ ಆ ಭಕ್ತಿಯಿಂದ ಅವರು ಪ್ರೀತರಾಗಲಿ. ನಂತರ ಮಾತಾಮಹಾದಿಗಳು ಎಲ್ಲರೂ ಕೂಡ ತೃಪ್ತರಾಗಲಿ. ಇನ್ನ ವಿಶ್ವೇಚ ದೇವಾ ಪರಮಾಂ ಪ್ರಯಾಂತು ತೃಪ್ತಿ ಪ್ರಣಶ್ಯಂತು ಚ ಯತುಧಾನಾಃ, ವಿಶ್ವೇ ದೇವತೆಗಳು ಪರಮತೃಪ್ತಿಯನ್ನು ಪಡೆಯಲಿ. ಅಷ್ಟೇ ಅಲ್ಲ, ಶ್ರಾದ್ದವನ್ನ ನಾಶ ಮಾಡಲಿಕ್ಕೆ ಬರತಕ್ಕಂಥ ಯತುಧಾನರು ಅಂದರೆ ಎಲ್ಲ ರಾಕ್ಷಸರು ಮೊದಲಾದವರು ಎಲ್ಲರೂ ಕೂಡ ನಾಶ ಆಗಲಿ. ಯಜ್ಞೇಶ್ವರ ಹವ್ಯ ಸಮಸ್ತ ಕವ್ಯ ಭೋಕ್ತಾ ಅವ್ಯಯಾತ್ಮ ಹರಿ ಈಶ್ವರ ಅತ್ರ ತತ್ಸನ್ನಿಧಾನಾತ್ ಅಪಯಾಂತು ಸದ್ಯ ರಕ್ಷಾಂಸಿ ಅಶೇಷಾಣಿ ಅಸುರಾಕ್ಷ ಸರ್ವೇ. ಭಗವಂತ ಶ್ರೀಹರಿ ವಿಶೇಷವಾಗಿ ಯಜ್ಞೇಶ್ವರನಾಗಿ ಹವ್ಯ ಕವ್ಯಗಳನ್ನು ಸ್ವೀಕಾರ ಮಾಡತಕ್ಕಂತಹ ಭಗವಂತ ಶ್ರೀಹರಿಯೇ ಈಶ್ವರ, ಆ ಭಗವಂತನ ಚಿಂತನೆ ಮಾಡುತ್ತಾ ಇದ್ದೇನೆ, ಅವನ ಸನ್ನಿಧಾನದಿಂದ ಎಲ್ಲ ರಾಕ್ಷಸರು ಅಶೇಷವಾಗಿರತಕ್ಕಂತಹ ಅಸುರರು ಎಲ್ಲರೂ ಕೂಡ ಓಡಿ ಹೋಗಲಿ. ಇನ್ನ ವಿಕಿರ ಅನ್ನವನ್ನು ಕೊಡಬೇಕಂತ ನಂತರ ನಂತರ ದದ್ಯಾತ್ ಆಚಮನಂ ಅರ್ಥ ಆಚಮನಾರ್ಥಾಯ ತೇಭ್ಯ ವಾರಿ ಸುಸತ್ಕೃತ, ವಿಶೇಷವಾಗಿ ಅವರಿಗೆ ಆಚಮನಕ್ಕಾಗಿ ಮತ್ತು ನೀರನ್ನು ಕೊಡಬೇಕು. ಸುತೃಪ್ತೈಹಿ ತೈಹಿ ಅನುಜ್ಞಾತ ಸರ್ವೇನ ಅನ್ನೇನ ಭೂತಲೆ ಸತರೇನ ತತಃಪಿಂಡಾನ್ ಸಮ್ಯಕ್ ದದ್ಯಾ ಸಮಾಹಿತ. ಆ ತೃಪ್ತರಾದಂತಹ ಅವರಿಗೆ ವಿಶೇಷವಾಗಿ ಅವರ ಆಜ್ಞೆಯಿಂದ ಸ್ಥಿರಸಹಿತವಾಗಿ ಪಿಂಡಗಳನ್ನು ಇಲ್ಲಿ ವಿಶೇಷವಾಗಿ ಅವರಿಗೆ ಕೊಡಬೇಕು ಪಿತೃಗಳಿಗೆ ಅಂತ. ನಂತರ ಆ ಪಿಂಡಗಳನ್ನು ಕೊಟ್ಟ ಮೇಲೆ ಪಿಂಡಗಳ ಮೇಲೆ ಪಿತೃತೀರ್ಥೇನ ಸರಿಡಂ ತಥೈವ ಸರಿಡಾಂಜಲಿ, ಪಿತೃತೀರ್ಥದಿಂದ ಪಿಂಡಗಳ ಮೇಲೆ ಆ ನೀರನ್ನು ಎಳ್ಳು ಸಹಿತ ನೀರನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರ ಪಿಂಡಗಳನ್ನ ದಕ್ಷಿಣಾಗ್ರದ ಅಂದ್ರೆ ದರ್ಭಗಳನ್ನ ಹೇಗಿರಬೇಕು ಅಂದ್ರೆ ದಕ್ಷಿಣಾಗ್ರೇಶು ದರ್ಭೇಶು, ದಕ್ಷಿಣಾಗ್ರ ದರ್ಭಗಳನ್ನು ಹಾಸಿ ಅಲ್ಲಿ ಪಿಂಡವನ್ನು ವಿಶೇಷವಾಗಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಪಿತ್ರೇ ಪ್ರಥಮಂ ಪಿಂಡಂ ದದ್ಯಾದ ಉಚ್ಚಿಷ್ಟ ಸಮಯದವು ಬ್ರಾಹ್ಮಣರ ಎಂಜರ್ ಎಲ್ಲಿರುತ್ತೆ ಅದರ ಹತ್ತಿರ ವಿಶೇಷವಾಗಿ ಮಂಡಲವನ್ನು ಮಾಡಿ ಅಲ್ಲಿ ಪಿಂಡವನ್ನ ಕೊಡಬೇಕು, ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ಕೊಡಬೇಕು. ಇಷ್ಟೆಲ್ಲ ಆದ ಮೇಲೆ ಇನ್ನೊಂದು ವಿಶೇಷವಿದೆ. ಪಿಂಡ ಪ್ರದಾನ ಮಾಡಿದ ಕೂಡಲೇ, ಮೂರು ಪಿಂಡ ಇಟ್ಟ ಕೂಡಲೇ ಕೈಗೆ ಅಂಟಿದ ಅನ್ನವನ್ನ ಕೈ ತೊಳ್ಕೊಂಡು ಬಂದು ಬಿಡ್ತಾರೆ. ಪಿಂಡ ಕಟ್ಟಿದ ಕೂಡಲೇ ಕೈ ತೊಳ್ಕೊಂಡು ಬಂದು ನಂತರ ಪಿಂಡ ಪ್ರದಾನವನ್ನು ಮಾಡುತ್ತಾರೆ. ಹಾಗೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಪಿಂಡ ಕಟ್ಟುವ ಕಾಲ ಕಟ್ಟಿದ ಮೇಲೆ ಆ ಕೈಯಿಂದಲೇನೆ ಪಿಂಡ ಪ್ರದಾನ ಮಾಡಿ ಆ ಕೈಗೆ ಉಳಿದಂಥ ಅನ್ನವನ್ನ ಆ ದರ್ಭೆಗಳ ಬುಡದಲ್ಲಿ ತಿಕ್ಕಬೇಕಂತೆ. ಅದನ್ನು ಹೇಳುತ್ತಾ ಇದ್ದಾರೆ. ದರ್ಭಮೂಲೆ ಲೇಪ ಭುಜ ಪ್ರೀಣಯೇತ್ ಲೇಪ ಘರ್ಷಣೈಹಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರ್ಯಾರಾದರೆ ಲೇಪ ಭಾಗ ಭುಜ ತೃಪ್ತಂತಾಂ ಅಂತ ವಿಶೇಷವಾಗಿ ಲೇಪ ಭೋಜಿಗಳಾಗಿರ್ತಕ್ಕಂತಹ ಪಿತೃಗಣಗಳು ಇರ್ತಾರೆ. ಆ ಪಿತೃಗಣಗಳೆಲ್ಲ ಕೂಡ ಕೈಗೆ ಅಂಟಿದ ಅನ್ನವನ್ನ ದರ್ಭೆಗಳಿಗೆ ಒರೆಸಿ ತಿಕ್ಕೋದ್ರಿಂದ ಅವರಿಗೂ ತೃಪ್ತಿಯಾಗುತ್ತೆ. ಇದನ್ನ ಅಲ್ಲಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳ ಜನ ಗೊತ್ತಿರಲ್ಲ, ಪಿಂಡ ಕಟ್ಟಿದ ಕೂಡಲೇ ಕೈಗೆ ಅಂಟಿದ ಅನ್ನವನ್ನೆಲ್ಲ ಕೊಳ ಎತ್ತಿ ಹೋಗಿ ತೊಡ್ಕೊಂಡು ಬಂದ್ಬಿಡ್ತಾ ಇರ್ತಾರೆ. ಹಾಗೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ಪಿಂಡದಲ್ಲಿರತಕ್ಕಂಥ ಎಲ್ಲರನ್ನು ಕೂಡ ಗಂಧ ಪುಷ್ಪಾದಿಗಳನ್ನು ಚೆನ್ನಾಗಿ ಅರ್ಚನೆ ಮಾಡಿ ನಂತರ ವಿಶೇಷವಾಗಿ ಅವರಿಗೆ ಸ್ವಧಾರಿಗೆ ವಾಚನ ಮಾಡಿಸಿ ನಂತರ ಶಕ್ತಿಯಿಂದ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ವಿಶ್ವದೇವ ಬ್ರಾಹ್ಮಣರಿಗೆ ಮತ್ತು ಪಿತೃಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ಕೊಡಬೇಕು. ಸದ್ಯ ಶಕ್ತಿಯಾದ ದಕ್ಷಿಣ, ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿಯ ದಕ್ಷಿಣೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಮೊದಲು ಯಾರಿಗೆ ಕೊಡಬೇಕು ದಕ್ಷಿಣ ಅಂದರೆ ಪಿತೃಭ್ಯ ಪ್ರಥಮಂ ಭಕ್ತ್ಯ ತನ್ಮನಸ್ಕೋ ನರೇಶ್ವರ ಸುಸ್ವಧಾ ಇತ್ಯಾಶಿಷ ಯುಕ್ತಾಂ ದದ್ಯಾ ಶಕ್ತ್ಯಾದ ದಕ್ಷಿಣ. ಪಿತೃಗಳಿಗೆ ಮೊದಲು ದಕ್ಷಿಣ ಕೊಡಬೇಕು, ನಂತರ ದತ್ವಾದ ದಕ್ಷಿಣಾಂತೇಭ್ಯ ವಾಚಯೇದು ವೈಶ್ವದೇವಿಕಾಂ ಪ್ರಿಯಂತಾಮಿಹ ಯೇ ವಿಶ್ವೇ ದೇವಾಹ ತೇನ ಇತೀರಯೇತ್. ಅಂದರೆ ನಂತರ ವೈಶ್ವದೇವ ಬ್ರಾಹ್ಮಣರನ್ನು ಕುರಿತು ದಕ್ಷಿಣೆಯನ್ನು ಕೊಟ್ಟು ಈ ದಕ್ಷಿಣೆಯಿಂದ ವಿಶ್ವದೇವಗಣ ಪ್ರಸನ್ನರಾಗಲಿ ಅಂತ ಹೇಳಿದಾಗ ಅವರೆಲ್ಲ ತಥಾಸ್ತು ಅಂತ ಹೇಳುತ್ತಾರೆ. ಇನ್ನ ಪಶ್ಚಾತ್ ವಿಸರ್ಜಯ ದೇವಾನ್ ಪೂರ್ವಂ ಪಿತ್ರಿಯಾನ್ ಮಹೀಪತೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಆವಾಹನೆ ಮಾಡುವ ಕಾಲಕ್ಕೆ ಮೊದಲು ಆಚಮನ ಆಸನ ಮತ್ತು ಪಾದ್ಯ ಅರ್ಘ್ಯ ಇವೆಲ್ಲ ಕೊಡುವ ಕಾಲಕ್ಕೆ ಅದನ್ನ ಹೇಳ್ತಾ ಇದ್ದಾರೆ. ಆಪಾದ ಶೌಚನಾತ್ ಪೂರ್ವಂ ಕುರಿಯಾತ್ ದೇವದ್ವಿಜನ್ಮಸು ವಿಸರ್ಜನಂ ಚ ಪ್ರಥಮಂ ಪೈತ್ರಂ ಪೈತ್ರ ಮಾತಾಮಹೇಶ ವೈ ಅಂತ ಹೇಳ್ತಾ ಇದ್ದಾರೆ. ಆವಾಹನೆ ಮಾಡುವ ಕಾಲಕ್ಕೆ ದೇವತೆಗಳನ್ನ ಮೊದಲು ನಂತರ ಪಿತೃಗಳನ್ನು ಆವಾಹನೆ ಮಾಡಬೇಕು, ಎಲ್ಲಾ ಹಾಗೆ ಮಾಡ್ತಾ ಬರಬೇಕು. ಕೊನೆಯಲ್ಲಿ ದಕ್ಷಿಣೆಯನ್ನ ಪಿತೃಗಳಿಗೆ ಮೊದಲು ಕೊಟ್ಟು ದೇವತೆಗಳ ನಂತರ ಕೊಡಬೇಕು. ವಿಸರ್ಜನೆ ಪಿತೃಗಳು ಮೊದಲು ಮಾಡಿ ನಂತರ ದೇವತೆಗಳ ನಂತರ ಮಾಡಬೇಕು ಎಂಬ ಪ್ರಮಾಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ವಿಸರ್ಜಯೇತ್ ಪ್ರೀತಿ ವಚ ಸನ್ಮಾನ್ಯ ಅಭ್ಯರ್ಥಿತಾಂತ ನಿವರ್ತೇತ ಅಭ್ಯನುಜ್ಞಾತ ಆದ್ವಾರಂ ತಾಂ ಅನುರಜೇತ್. ವಿಶೇಷವಾಗಿ ಅವರನ್ನ ಬಾಗಿಲವರೆಗೂ ಕಳಿಸಿಕೊಟ್ಟು ಅವರನ್ನ ಪ್ರೀತಿಯಿಂದ ವಿಶೇಷವಾಗಿ ಅವರ ಹಿಂದೆ ಹೋಗಿ ಅವರು ಕಳಿಸಿಕೊಟ್ಟು ಬರಬೇಕು ಅಂತ ಹೇಳ್ತಾ ಇದ್ದ. ಇನ್ನ ವಿಶೇಷವಾಗಿ ತಾನು ಭುಂಜಾಕ್ಷೈವ ಸಮಂ ಪೂಜ್ಯ ಭೃತ್ಯ ಬಂಧುಭೀರಾತ್ಮನಃ. ಇಲ್ಲಿ ಒಂದು ವಿಶೇಷವನ್ನು ಕೊಡ್ತಾ ಇದ್ದಾರೆ. ತತಸ್ತು ವೈಶ್ವದೇವಾಖ್ಯಂ ಕುರಿಯಾತ ನಿತ್ಯಕುರಿಯಾಂಬುಧ ಅಂತ ಇನ್ನೊಂದು ಪಕ್ಷವನ್ನು ಹೇಳುತ್ತಾ ಇದ್ದಾರೆ. ಮೊದಲು ವೈಶ್ವದೇವನ್ನು ಮಾಡಬೇಕು ಅಂತ ಹೇಳಿ ಇನ್ನೊಂದು ಪ್ರತ್ಯೇಕ ಪಾಕಾದಿಗಳು ಆಗಿದ್ರೆ ಅದಕ್ಕೆ ಮತ್ತು ಪ್ರತ್ಯೇಕ ವೈಶ್ವದೇವಾದಿಗಳು ಆಗಬೇಕು. ತತಸ್ತು ವೈಶ್ವದೇವಾಖ್ಯಂ ಕುರಿಯಾತ ನಿತ್ಯಕ್ರಿಯಾಂಬುಧ ಅಂತ ಇಲ್ಲಿ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಎಲ್ಲರಿಂದ ಕೂಡಿಕೊಂಡು ಪೂಜ್ಯರು ಬಂಧುಗಳಿಂದ ಭೃತ್ಯರಿಂದ ಕೂಡಿಕೊಂಡು ತಾನು ಭೋಜನ ಮಾಡಬೇಕು. ಏವಂ ಶ್ರಾದ್ದಂ ಬುಧ ಕುರಿಯಾತ್ ಪಿತ್ರಿಯಂ ಮಾತಾಮಹಂ ತಥಾ ಶ್ರಾದ್ದೈಹಿ ಆಪ್ಯಾಯಿತಾಹ ದದ್ಯುಹು ಸರ್ವಾನ್ ಕಾಮಾನ್ ಪಿತಾಮಹಾ. ಇಲ್ಲಿ ಶ್ರಾದ್ದದಿಂದ ವಿಶೇಷವಾಗಿ ಪ್ರೀತರಾಗಿರ್ತಕ್ಕಂಥ ಪಿತೃ ಪಿತಾಮಹ ಪ್ರಪಿತಾಮಹ ಮಾತಾಮಹಾದಿಗಳೆಲ್ಲರೂ ಕೂಡ ಇವರಿಗೆ ಏನು ಬೇಕೋ ಎಲ್ಲ ವರಗಳನ್ನು ಕೊಡುತ್ತಾರೆ. ತ್ರೀಣಿ ಶ್ರಾದ್ದೇ ಪವಿತ್ರಾಣಿ ದೌಹಿತ್ರ ಕುತುಮಸ್ಥಿರಾಹ ರಜತಸ್ಯ ತಥಾ ದಾನಂ ಕಥಾ ಸಂಕೀರ್ತನಾಧಿಕಂ. ಇಲ್ಲಿ ಪ್ರಧಾನವಾದ್ಯ ಯಾವುದಯ್ಯ ಅಂದ್ರೆ ದೌಹಿತ್ರ ಮಗಳ ಮಗ, ನಂತರ ಕುತಪ ಕಾಲ ಅಂದರೆ ವಿಶೇಷವಾಗಿ ಭೂಮಿ ಬಿಸಿಯಾಗುವಂತಹ ಕಾಲ ಅಪರಾಹ್ನ ಕಾಲ, ನಂತರ ಎಳ್ಳು, ನಂತರ ಬೆಳ್ಳಿಯ ದಾನ, ಹಾಗೆ ಕಥಾ ಸಂಕೀರ್ತನಾಧಿಕಂ ಭಗವಂತನ ವಿಶೇಷವಾಗಿರತಕ್ಕಂಥ ಕಥಾಲಾಪವನ್ನು ಭಗವಂತನ ಚಿಂತನೆ ಮಾಡುವುದು ಇಲ್ಲಿ ಪ್ರಧಾನವಾಗಿದೆ. ಇನ್ನ ವರ್ಜ್ಯಾನಿ ಕುರುವತ ಶ್ರಾದ್ದಂ ಕ್ರೋಧ ಅದ್ಭತವನಂ ತ್ವರ ಭೋಕ್ತರತ್ಯ ರಾಜೇಂದ್ರ ಪ್ರೇಮೇತನ್ ನಶಿಷ್ಯತೆ. ಸಿಟ್ಟು ತುಂಬಾ ದೂರ ಪ್ರಯಾಣ ಮಾಡುವುದು, ಹಾಗೆ ಅವಸರ ಅವಸರ ಮಾಡುವುದು, ಈ ಮೂರು ಕೂಡ ಇಲ್ಲಿ ಭೋಕ್ತೃಗಾಗಲಿ ಕರ್ತೃಗಾಗಲಿ ನಿಷಿದ್ಧ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ವಿಶ್ವೇ ದೇವಾಹ ಸಪಿತರ ತಥಾ ಮಾತಾಮಹಾಹ ನೃಪ ಕುಲಂ ಚಾಪ್ಯಾಯತೆ ಪುಂಸಾಂ ಸರ್ವಂ ಶ್ರಾದ್ದಂ ಪ್ರಪರ್ವತಾಂ. ಯಾರು ಶ್ರಾದ್ದ ಮಾಡ್ತಾ ಇರ್ತಾರೋ ಅವರಿಗೆ ವಿಶ್ವೇ ದೇವತೆಗಳು, ಪಿತೃಗಳು, ಮಾತಾಮಹರು ಇವೆಲ್ಲರೂ ಸೇರಿಕೊಂಡು ಅವರ ಕುಲವನ್ನ ವೃದ್ಧಿ ಮಾಡುತ್ತಾರೆ, ಅವರನ್ನು ಚೆನ್ನಾಗಿ ನೋಡುತ್ತಾರೆ. ಸೋಮಾಧಾರ ಪಿತೃಗಣ ಯೋಗಾಧಾರ ಚಂದ್ರಮಾಹ ಶ್ರಾದ್ದೇ ಯೋಗಿ ನಿಯೋಗಸ್ತು ತಸ್ಮಾತ್ ಭೂಪಾಲ ಕೃಷ್ಯತೆ ಹೇಳ್ತಾ ಇದ್ದಾರೆ. ಇಲ್ಲಿ ಪಿತೃಗಣ ನಾವು ಮಾಡಿದ ಶ್ರಾದ್ದದಿಂದ ಪಿತೃಗಣ ಚಂದ್ರನನ್ನು ವೃದ್ಧಿ ಮಾಡುತ್ತಾರೆ, ಚಂದ್ರ ಇಡೀ ಜಗತ್ತನ್ನ ಒಳ್ಳೆಯದು ಮಾಡುತ್ತಾನೆ. ಆದ್ದರಿಂದ ಯೋಗಾಧಾರನಾಗಿದ್ದಾನೆ ಚಂದ್ರ, ಅದರಿಂದ ಶ್ರಾದ್ದದಲ್ಲಿ ಯೋಗಿಗಳನ್ನು ಕಳಿಸಿದರೆ ತಸ್ಮಾತ್ ಭೂಪಾಲ ಶಿಷ್ಯತೆ ಅದು ವಿಶೇಷ ಅಂತ ಕಲಿಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಹಸ್ರಸ್ಯಾಪಿ ವಿಪ್ರಾಣ ಯೋಗೀ ಚೇತ್ ಪುರತಸ್ಥಿತ ಸರ್ವಾನ್ ಭೋಕ್ತೃಂ ತಾರಯತಿ ಯಜಮಾನಂ ತಥಾ ನೃಪ. ಒಂದು ಸಾವಿರ ಜನ ಬ್ರಾಹ್ಮಣರಿದ್ದರೂ ಕೂಡ ಒಬ್ಬ ಯೋಗಿಯಲ್ಲಿದ್ದರೆ ಆ ಎಲ್ಲ ಭೋಕ್ತೃಗಳನ್ನ ಎಲ್ಲರನ್ನ ಯಜಮಾನನನ್ನು ಕೂಡ ತಾರಯತಿ ಎಲ್ಲರನ್ನು ಉದ್ಧಾರ ಮಾಡಿಬಿಡುತ್ತಾನೆ ಒಬ್ಬ ಯೋಗಿ. ಯೋಗಿಯ ಶಬ್ದಕ್ಕೆ ಅರ್ಥ ಏನು ಅಂದರೆ ದೇವರ ಚಿಂತನೆ ಮಾಡುವ ಉಪಾಯ ಬಲ್ಲ. ತನ್ನ ದೇಹದೊಳಗೆ ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಭಗವಂತ ಮಾಡುವ ವ್ಯಾಪಾರವನ್ನು ತಿಳಿದುಕೊಂಡು ಅದನ್ನು ಸದಾ ಚಿಂತನೆ ಮಾಡತಕ್ಕಂಥವರನ್ನ ಯೋಗಿ ಅಂತ ಕರೀತಾರೆ. ಅಂಥ ಯೋಗಿ ಒಬ್ಬ ಇದ್ರೆ ಸಾಕು ಶ್ರಾದ್ದಕ್ಕೆ, ಆ ಭಗವಂತನ ಚಿಂತನೆಯಿಂದ ಎಲ್ಲಾ ಶ್ರಾದ್ದ ಭೋಕ್ತೃಗಳನ್ನ ಮತ್ತು ಕರ್ತೃಗಳನ್ನ ಎಲ್ಲರನ್ನೂ ಕೂಡ ಪವಿತ್ರ ಮಾಡಿಬಿಡುತ್ತಾನೆ ಅಂತ ಈ ರೀತಿಯಾಗಿರತಕ್ಕಂಥ ಶ್ರಾದ್ದ ಕರ್ಮದ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರಾದ್ದದ ವಿಚಾರಗಳ ಕುರಿತಾದಂತಹ ವಿಷಯ ಮೊಟಕುಗೊಳಿಸಿ ನಂತರ ನಾಳಿನಿಂದ ಪಿತೃಗಣ ವಿಚಾರ, ಪಿತೃಗಣ ಸಂಧಿ ಅದರ ವಿಶೇಷ ಏನೆಂಬುದನ್ನು ಹರಿಕಥಾಮೃತ ಸಾರದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ನಿಮ್ಮಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಮಸ್ತು.